ಯದಾ ಇತರವು ಜಯೇತ್. ಇತರವು ಅಂದರೆ ಯಾವ ವಚನ ಅದು ಇತರವು ಅನ್ನೋದು? ವಿವಚನ. ಅಂದ್ರೆ ಯಾರು ಇರೋದು ಈಗ? ಉಳಿದ ಎರಡನ್ನು. ಉಳಿದ ಎರಡನ್ನು ಅಂದ್ರೇನು? ರಜೋಗುಣ ತಮೋಗುಣಗಳನ್ನು ಜಯೇತ್ ಮೆಟ್ಟಿ ನಿಂತಾಗ, ರಜೋಗುಣ ತಮೋಗುಣ ಸಪ್ರೆಸ್ ಮಾಡಿಬಿಟ್ರೆ, ಸತ್ವಂ ಭಾಸ್ವರಂ ವಿಷದಂ ಶಿವಂ, ಸತ್ವಗುಣ ಏನಾಗುತ್ತಾಗ ಡಾಮಿನೇಟ್ ಆಗುತ್ತೆ, ಆಮೇಲೆ ಫಳ ಫಳ ಹೊಳಿದಾಗಿರ್ತಾನೆ, ತೇಜಸ್ಸು ಬರುತ್ತೆ ಸತ್ವಗುಣದಿಂದ ತೇಜಸ್. ಸ್ನಾನ ಮಾಡಿದ್ರು ಒಳ್ಳೆ ಕೆಲಸ, ಸ್ನಾನ ಮಾಡ್ಕೊಂಡಷ್ಟು ಹ್ಯಾಕ್ ಕಾಣಿಸ್ತಾನೋ ನೋಡಿದಕ್ಕೆ, ಫ್ರೆಶ್ ಆಗಿ ಕಾಣಿಸ್ತಾನೆ. ಯಾಕೆ? ಸ್ನಾನದಿಂದ ಬಂದ ಸತ್ವಗುಣದ ವೃದ್ಧಿ ಅದು. ಒಂದು ಇನ್ನೂ ಆಶ್ಚರ್ಯ ಅಂದರೆ, ಒಬ್ಬನು ಬೆಳ್ಳಗಿರ್ತಾನೆ, ಸಿಕ್ಕಾಪಟ್ಟಿ ಬೆಳಗಿರ್ತಾನೆ, ಅವನು ಸ್ನಾನ ಮಾಡದೆ ಕೂತಿದ್ದಾನೆ, ಇನ್ನೊಂದು ಭಯಂಕರ ಕಪ್ಪಿರ್ತಾನೆ, ಅವ್ನು ಸ್ನಾನ ಮಾಡಿ ಬಂದಿದ್ದಾನೆ. ಡಿಫ್ರೆನ್ಸ್ ಕಾಣುತ್ತೆ ನಮ್ಗೆ ಎಲ್ಲರಲ್ಲಿ. ಅವನು ಅಷ್ಟು ಬೆಳಗಿದ್ರು ಕೂಡ ಏನು ಕಾಣಿಸುತ್ತೆ ಅಲ್ಲಿ? ಸ್ವಲ್ಪ ಡಲ್ ಆಗಿರೋದು ಕಾಣ್ತಾನೆ. ಇವನಲ್ಲಿ ಫ್ರೆಶ್ ಆಗಿ ಕಾಣ್ತಾನೆ. ಯಾಕೆ? ಅದು ಸತ್ವಗುಣ ಎಲ್ಲಿಂದ ಬಂತೀಗ? ಅದು ಶಾಸ್ತ್ರೋಕ್ತ ಸ್ನಾನ ಮಾಡಿದ್ರು, ಇವನು ಪೌಡ್ರತಿಗಳು ಸ್ನಾನ ಮಾಡಿದ್ರೆ ಹೇಗಾಗಿರ್ತಾನೆ? ಅವ್ನು ನಿಜವಾಗ ಸ್ನಾನ ಮಾಡಿಬಿಟ್ರಂತ ಏನಾಗಿರ್ತದೆ ಅಲ್ಲಿ? ಪರಿಶುದ್ಧವಾದ ಅದೇ ಬಂದಿರ್ತದೆ. ಅದು ಸ್ನಾನಕ್ಕೆ ಡಿಫ್ರೆನ್ಸ್ ಗೊತ್ತಾಗ್ಬಿಡ್ತದೆ. ಆಗ ಎಷ್ಟು ಶಕ್ತಿ ಇದೆ ಅಂತ ಹೇಳೋದಕ್ಕೆ ಒಳ್ಳೆ ದೃಷ್ಟಾಂತ. ಅದಕ್ಕೇನೆ ವಿಷದಂ ಶಿವಂ. ಏನಾಗ್ತದೆ? ಕಲಿ ಅಲ್ಲ, ಒಟ್ಟು ಒಂದು ತೇಜಸ್ಸು ಬರ್ತದೆ, ಸತ್ವಗುಣ ಜಾಸ್ತಿ ಆಗುತ್ತೆ, ಅದು ಇಂಪಾರ್ಟೆಂಟ್. ಉಳಿದ ಗುಣಗಳು ಕಡಿಮೆ, ಸತ್ವಗುಣ ಜಾಸ್ತಿ ಆಗೋದ್ರಿಂದ ಹಾಗೆ ಬರುತ್ತೆ. ಯದಾ ತದಾ ಸುಖೇನ ಯುಜ್ಜೇತ ಧರ್ಮ ಜ್ಞಾನಾಧಿಪಿ ಪುಮಾನ್. ಅದರ ಫಲ ಏನು ಗೊತ್ತಾ? ಒಳ್ಳೆ ಜ್ಞಾನ ಬರುತ್ತೆ, ಧರ್ಮ ಪ್ರಜ್ಞೆ ಇರುತ್ತೆ, ತಿಳುವಳಿಕೆ ಇರುತ್ತೆ, ಅವೆಲ್ಲ ಕೂಡ ಸತ್ವಗುಣದ ಪ್ರಭಾವ. ಪ್ರಕಾಶ ಉಪಜಾಯತೆ, ಒಂದು ರೀತಿಯಲ್ಲಿ ಬಾಡಿ ಲೈಟ್ ಆಗಿರುತ್ತೆ, ಫ್ರೆಶ್ ಆಗಿ ಕಾಣಿಸ್ತಾನೆ. ಏನು ವಿಷಯ ಹೇಳಿದ ತಕ್ಷಣ ಅರ್ಥ ಆಗುತ್ತೆ, ಆ ಸ್ಥಿತಿಯಲ್ಲಿರ್ತಾನೆ, ಸತ್ವಗುಣದ ಪ್ರಭಾವ. ಯದಾ ಜಯೇತ್, ಇದೆಲ್ಲ ಭಗವದ್ಗೀತೆಯಲ್ಲಿ ಬಂದಿದೆ. ಯದಾ ಜಯೇತ್ ತಮಸ್ಸತ್ವೇ ರಜಸ್ಸಂಗ ಭಿದಾಚಲಂ ಸದಾ ದುಃಖೇನ ಯುಜ್ಜೇತ ಕರ್ಮಣ ಯಶಸಾ ಶ್ರೀಯ. ಯದಾ ಜಯೇತ್ ತಮಃ ಸತ್ವೇ, ತಮಸ್ಸು ಮತ್ತು ಸತ್ವಗುಣ ಎರಡನ್ನು ಕೂಡ ರಜಃ ರಜೋಗುಣ ಮೆಟ್ಟಿ ನಿಂತಾಗ, ಸಂಘಭಿತಾಚಲಂ ಏನಾಗಿದೆ ಆಗ ಆ ಸಮಯದಲ್ಲಿ, ತದಾ ದುಃಖೇನ ಯುಜ್ಜೇತ, ಸ್ವಲ್ಪ ದುಃಖ ಶುರುವಾಗುತ್ತೆ, ಸುಖದ ಕ್ವಾಲಿಟಿ ಸ್ವಲ್ಪ ಡೌನ್ ಆಯ್ತಾಗಲಿ. ಕರ್ಮಣ ಇರಬೇಕು, ಓದೋದು ಸಾಕು ಅನಿಸ್ಬಿಡುತ್ತೆ. ಏನು ಮಾಡ್ತಾನೋ ಅವನು, ಸತ್ವಗುಣ ಕಡಿಮೆ ಆದ ತಕ್ಷಣ ಓದೋ ಆಸಕ್ತಿ ಕಡಿಮೆ ಆಗಿಬಿಡುತ್ತೆ, ಏನೋ ಕೆಲಸ ಮಾಡಬೇಕು ಅನಿಸುತ್ತೆ. ಕರ್ಮಣ ಬೆಳಿಗ್ಗೆ ಸತ್ವಗುಣ ಜಾಸ್ತಿ ಇರುತ್ತೆ, ಪಾರಾಯಣ ಜಪ ಅನುಕೂಲ. ಅದು 10 ಗಂಟೆ ಹೊತ್ತಿಗೆ ಆಗಲೇ ಶುರು ಮಾಡ್ತಾನೆ, ಕೆಲಸ ಮಾಡೋಕ್ಕೆ ಶುರು ಮಾಡ್ತಾನೆ ಆಗಲೇ. ಅದು ಕೆಲಸದವ್ರಿಗೆ ಹಿಂದೆ ಕರೆಕ್ಟ್ ಆಗಿರ್ತಿತ್ತು, 10ರಿಂದ ಆಫೀಸ್ ಶುರುವಾಗೋದು. ಈ ಟೈಮಿಂಗ್ಸೇ ಇಲ್ಲ ಆಫೀಸ್ಗಳಿಗೆ, ಹುಚ್ಚಾಬಟ್ಟಿ ಮಾಡಿದ್ರೆ ಅಷ್ಟು ಗುಣ ಎಲ್ಲ ಡಿಸ್ಟರ್ಬ್ ಆಗೋಗ್ಬಿಡ್ತಾರೆ. ಒಳ್ಳೆ ಪ್ರೆಷಸ್ ಕಾಲ ಎಲ್ಲರೂ ಜರ್ನಿಯಲ್ಲಿರ್ತಾನೆ, ಏನೋ ಮಾಡ್ತಿರ್ತಾನೆ, ಮಿಸ್ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಬೆಳಗ್ಗೆ ಸೈಂಟಿಫಿಕಲಿ ಪ್ರೂವ್ಡ್ ಅದು. ನೀವು ಸಾಯಂಕಾಲ ರಾತ್ರಿ 2-3 ಗಂಟೆ ಮಾಡೋ ಪ್ರಯತ್ನ ಬೆಳಗ್ಗೆ 10 ನಿಮಿಷ ಮಾಡಿದ ಸಾಕು ವಿಷಯ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಆ ಫ್ರೆಶ್ನೆಸ್ ಸತ್ವಗುಣ ಡಾಮಿನೇಟ್ ಆಗಿರೋದ್ರಿಂದ ಹಾಗಾಗತ್ತೆ. ತದಾ ದುಃಖೇನ ಯುಜ್ಜೇತ ಮತ್ತು ಈ ಕರ್ಮಣ ಯಶಸಾ ಶ್ರೀಯ, ಕೀರ್ತಿ ಅಪೇಕ್ಷೆ ಬರುತ್ತೆ, ಸಂಪತ್ತು ಬೇಕು ಅನಿಸುತ್ತೆ, ಕೆಲಸಕ್ಕೆ ಹೋಗ್ತಾನೆ, ಎಲ್ಲ ಶುರು ಮಾಡ್ತಾನೆ. ಇದು ರಜೋಗುಣದ ಫಲ ಇದು. ಯದಾ ಜಯೇತ್ ರಜಸ್ಸತ್ವೇ ತಮೋ ಮೂಢೋ ಹಿ ಅಯಂ ಜನಃ, ಯಾವಾಗ ತಮೋಗುಣ ರಜಸ್ಸತ್ವ ಎರಡನ್ನೂ ಗೆದ್ದು ನಿಂತ್ಕೊಂಡ್ಬಿಟ್ರೆ, ಅಂದರೆ ಡಾಮಿನೇಟ್ ಆಗಿಬಿಟ್ರೆ, ಅಯಂ ಜನಃ ಯುಜ್ಯತೆ ಶೋಕಮೋಹಾಭ್ಯಾಮ್, ದುಃಖ ಶುರುವಾಗುತ್ತೆ, ಮೋಹ ಶುರುವಾಗುತ್ತೆ. ಎಲ್ಲ ಸಾಯಂಕಾಲ ತಪ್ಪು ಮಾಡಲಿಕ್ಕೆ, ಯಾಕೆ ತಪ್ಪು ಮಾಡ್ತಾ ಇರ್ತಾನೆ, ಮಾಡೋಕ್ಕೆ ಹೋಗ್ತಾನೆ, ರಾಂಗ್ ಆನ್ಸರ್ಸ್ ಬರ್ತಾ ಇರ್ತದೆ. ಯಾಕೆ ಬೆಳಗಿನ ಕೆಲಸ ಮಾಡಿ ಸುಸ್ತು ಹೊಡೆದ್ರೆ ತಮೋಗುಣ ಜಾಸ್ತಿ ಆಗಿಬಿಟ್ಟದೆ, ಬೆಳಗಿನ ಹೊತ್ತೆ ಮಾಡ್ತಾನೆ, ಬೇಗ ಸಾಲ್ವ್ ಆಗಿಬಿಡುತ್ತೆ. ಅರ್ಥ ಆಯ್ತಾ? ಅದಕ್ಕಾಗಿಯೇ ಅಂದರೆ ಬೆಳಗಿನ ಹೊತ್ತಿನಲ್ಲಿ ಫ್ರೆಶ್ ಅಂದರೆ ಯಾತಕ್ಕೆ ಸತ್ವಗುಣ ಡಾಮಿನೇಟ್ ಆಗುತ್ತೆ. ಯಾತಕ್ಕೆ ಸಿಂಪಲ್, ಅದು ಕೊಳಕು ನೀರಿರುತ್ತೆ, ಒಂದು ಗಡಿಯಲ್ಲಿರುತ್ತೆ, ಇಟ್ಬಿಡ್ತಾನೆ. ಬೆಳಗ್ಗೆ ಎದ್ದು ನೋಡಿದ್ರೆ ಮೇಲೆ ಏನು ಬಂದಿರುತ್ತೆ? ತಿಳಿಯಾದ ಬಂದಿರುತ್ತೆ. ಸೊ ಮನೆಗೆ ಎದ್ದಾಗ ಏನಾಗಿರುತ್ತದೆ? ರಜೋಗುಣ ಸತ್ವಗುಣ ಕೆಳಗೆ ಹೋಗಿಬಿಟ್ಟು ಅಲ್ಲೂ ಕೂಡ ಸ್ವಾರಸ್ಯ, ಮೇಲೆ ತುಂಬ ಪ್ಯೂರ್ ಇರುತ್ತೆ, ಕೆಳಗೆ ಸ್ವಲ್ಪ ಇದಾಗುತ್ತೆ, ಪೂರ್ತಿ ಕೆಳಗೆ ಏನಾಗಿರುತ್ತೆ? ತುಂಬ ಸೆಟ್ಲ್ ಆಗಿರುತ್ತೆ ಅಲ್ಲ, ಸತ್ವಗುಣ ರಜೋಗುಣ ತಮೋಗುಣ ಹಾಗೆ. ಯಾವಾಗ ಮೇಲಿಂದ ಖರ್ಚಾಗ್ತಾ ಆಗ್ತಾ ಏನಾಗುತ್ತೆ? ಎರಡನೇ ಪಂಕ್ತಿ ಮಜ್ಜಿಗೆ ಬಂದಾಗ ಏನಾಗುತ್ತೆ? ಆಗಲೇ ಇದಾರು ಹೆಸರಿಗೆ ಮಜ್ಜಿ ಬೆಳಗಿರುತ್ತೆ ಅಷ್ಟೇ ಹೊರತು, ಉಳಿದೆಲ್ಲ ನೀರೇ. ಅದು ಬರ್ತಾ 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 ಒಳಗಿನ ಶುರು ಆಗುತ್ತೆ ಬರಲಿಕ್ಕೋಸ್ಕರ. ಈ ಸಾರು ಬರೀ ಬೇಳೆ ಬರೋಕ್ಕೆ ಶುರು ಆಗುತ್ತೆ, ನೀರು ಕಟ್ಟೆ ಹೋಗಿಬಿಡುತ್ತೆ. ಅದು ಪದ್ಧತಿ. ಅದಕ್ಕಾಗಿಯೇ ಯಾವಾಗಲೂ ಕೂಡ ಅದು ಜಾಸ್ತಿ ಒಳಗಬೇಕು ಅಂತ ಅರ್ಥ ಅಲ್ಲ, ಯಾವಾಗ ಫ್ರೆಶ್ ಆಗಿರ್ತೀವಿ ಅಂಥೇಳಿ. ಎಷ್ಟು ಬೇಕೋ ಅಷ್ಟು ಮಾಡಿದರೆ ಮಾತ್ರ ಏನಾಗುತ್ತದೋ, ಫ್ರೆಶ್ ಆಗಿರ್ತಾನೆ, ಆಗ ಸತ್ವಗುಣ ಮೇಲಾಗಲಿಕ್ಕೆ ಅನುಕೂಲ ಆಗುತ್ತೆ. ಅದನ್ನು ಹೇಳ್ತಾರೆ. ಸಾಯಂಕಾಲದ ಹೊತ್ತಿಗೆ ಏನಾಗುತ್ತೆ? ಮೇಲಿಂದೆಲ್ಲ ತೆಗೆದು ಬಿಟ್ಟಿರ್ತಾರೆ. ಏನು ಉಳ್ಕೊಳ್ತೀಗ? ತಮೋಗುಣ. ಅದಕ್ಕೆ ಶೋಕಮೋಹ ಶುರುವಾಗುತ್ತೆ, ಲೆಕ್ಕ ತಪ್ಪೋದವೆಲ್ಲ ಶುರು ಮಾಡ್ತಾರೆ. ಶೋಕಮೋಹ ಅಭ್ಯಾಮ್ ನಿದ್ರೆಯ ಹಿಂಸೆಯ ಆಮೇಲೆ ಆಶಯ, ಮೂರು ಬಂತು. ನಿದ್ರೆ ಬರೋದೊಂದು, ಆಗಲಿ ಕಣ್ಣು ತುಕ್ಕ ಶುರುವಾಗ್ತಾನೆ, ಶೋಕ ಬರುತ್ತೆ, ಮೋಹ ಬರುತ್ತೆ, ಹಿಂಸೆಯ ಇನ್ನೊಬ್ಬರು ನೋಯಿಸೋ ಬುದ್ಧಿ ಬರುತ್ತೆ, ಆಶಯ ಆಶೆ ಉಂಟಾಗುತ್ತೆ. ಇವೆಲ್ಲ ಕೂಡ ಏನು? ತಮೋಗುಣದ ಇಂಪ್ಯಾಕ್ಟ್ ಇವಿಷ್ಟು ಕೂಡ. ಅದಕ್ಕೆ ಯಾವ ಗುಣ ಡಾಮಿನೇಟರ್ ಏನಾಗುತ್ತೆ ಅಂತ ಗೊತ್ತಾಗಿರೋದ್ರಿಂದ ಸತ್ವಗುಣದಲ್ಲಿ ಇವೆಲ್ಲ ಯಾವಾಗಲೂ ಯಾವುದಕ್ಕೆ ಟ್ರೈ ಮಾಡಬೇಕು? ಯಾವಾಗಲೂ ನಾವು ಸತ್ವಗುಣಕ್ಕೆ ಟ್ರೈ ಮಾಡ್ತಾ ಇರಬೇಕು. ಆ ಸತ್ವಗುಣ ಬರ್ಬೇಕಾದ್ರೆ ಎರಡು, ಒಂದು ಜ್ಞಾನಾದಿಗಳಂತೂ ಇಂಟರ್ನಲ್ ಅವೆಲ್ಲ, ಜ್ಞಾನ ಬಂದ ತಕ್ಷಣ ಅದು ದೀಪ ಹಚ್ಚಿದ್ರೆ ಹೇಗೋ ಹೋಗಿಬಿಡುತ್ತೆ. ಜ್ಞಾನ ಕಾರ್ಯ ಮಾಡ್ತಿದ್ರೆ ಸತ್ವಗುಣ ಡಾಮಿನೇಟ್ ಆಗಲೇಬೇಕು. ಅದು ಮಾಡೋಕ್ಕಾಗಲಿಲ್ಲ ಏನು ಮಾಡಬೇಕು, ಸತ್ವಗುಣ ಪದಾರ್ಥದಿರಬೇಕು. ಸಾತ್ವಿಕರ ಸಹವಾಸ ಇದ್ಬಿಟ್ಟು ಏನಾಗುತ್ತಾಗ, ಅದಕ್ಕೆ ಸಂಘವಾಗಲಿ ಸಾಧು ಸಂಘವಾಗಲಿ ಸತ್ವಗುಣ ಡಿಸ್ಟ್ರಿಬ್ಯೂಟ್ ಆಗಲೇ ಬರುತ್ತೆ. ವೈಬ್ರೇಷನ್ ಫಲ ಶುರುವಾಗ ಸಾತ್ವಿಕ ಆಹಾರ ತಗೋತಾನೆ, ಸಾತ್ವಿಕ ವ್ರತ ಮಾಡ್ತಾನೆ, ಸಾತ್ವಿಕ ವಾತಾವರಣದಲ್ಲಿರ್ತಾನೆ, ಸಾತ್ವಿಕ ದೇಶ, ಸಾತ್ವಿಕ ಕಾಲ ಎಲ್ಲವೂ ಆ್ಯಡ್ ಮಾಡ್ತಾ ಹೋಗುತ್ತೆ. ಅದು ಹೈಯೆಸ್ಟ್ ಮಾಡೋದು ಜ್ಞಾನ. ಅದು ಯಾವಾಗಲೂ ಶಾಸ್ತ್ರಪ್ರಾಠ ಪ್ರವಚನ ಮಾಡ್ತಿದ್ರೆ ಯಾವ್ದು ಡಾಮಿನೇಟ್ ಆಗಿರುತ್ತೆ, ಬರೀ ಸತ್ವಗುಣಕ್ಕೆ ಚಾನ್ಸ್, ಬೇರೆ ಗುಣ ಬರೋಕ್ಕೆ ಅವಕಾಶವೇ ಸಿಗೋದಿಲ್ಲ. ಹಾಗೆ ಒಳ್ಳೆ ಸಾಧನೆ ಆಗುತ್ತೆ. ಇದು ಕೆಟ್ಟ ರೋಡಲ್ಲಿ ಹೋದರೆ ಟೈರ್ ಪಂಚರ್ ಆಗುತ್ತೆ, ಒಳ್ಳೆ ರೋಡಲ್ಲಿ ಹೋಗ್ತಿದ್ರೆ ಸುಖ ಫಾಸ್ಟಾಗಿ ಹೋಗ್ಬೋದು, ಬೇಕಾ ಆರಾಮ ಲೈಫ್ ಜಾಸ್ತಿ ಆಗುತ್ತೆ. ಆ ರೀತಿ ಇರಬೇಕು. ಹಿಂಸೆಯ ಆಶಯ ಯದಾ ಚಿತ್ತಂ ರಮೋಗುಣ ರಜಸತ್ವಗುಣ ಆಶಯ ಅತಿದೃಷ್ಣಯ ಮೂಢಯಿತ್ತೇನ ತಮಸ್ವಭಾವೋ ದರ್ಶಿತಃ ತೋಚದೆ ಹೋಗೋದು ಅದು ತಮೋ ತಮಸ್ಸು. ಕತ್ಲೆ ಕತ್ಲಲ್ಲಿ ಹೇಗೆ ಕಾಣೋದಿಲ್ಲವೋ ತಮೋಗುಣ ಜಾಸ್ತಿ ಬಂದಾಗ ತೋಚೋದಿಲ್ಲ ಏನು ಕೂಡ, ಯಾಕೋ ಯೋಚನೆ ಮಾಡೋಕ್ಕೆ ಆಗೋದಿಲ್ಲ ಬೇಡ ಅಂತ ಹೇಳುತ್ತೆ. ಅದು ಬ್ಲ್ಯಾಕ್ ಮಾಡಿಬಿಡೋದು ವಿಚಾರ ಶಕ್ತಿನ. ಯದಾ ಚಿತ್ತಂ ಪ್ರಸೀದೇತ ಇಂದ್ರಿಯಾಣಾಂಚ ನಿರ್ವೃತಿ ದೇಹೇ ಅಭಯಂ ಮನೋಸಂಗಂ ತತ್ಸತ್ವಂ ವಿದ್ಧಿ ಮತ್ಪದಂ. ಇನ್ನೊಂದು ರೀತಿ ಹೇಳ್ತಾರೆ, ಅದನ್ನೇ ಇನ್ನೊಂದು ರೀತಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಯದಾ ಚಿತ್ತಂ ಪ್ರಸೀದೇತ ಇಂದ್ರಿಯಾಣಾಂಚ ನಿರ್ವೃತಿ ದೇಹೇ ಅಭಯಂ ಮನೋ ಅಸಂಗಂ ತತ್ಸತ್ವಂ ವಿದ್ಧಿ ಮತ್ಪದಂ. ಇದ್ಯಾಕೆ ಅನೇಕ ರೀತಿ ಹೇಳ್ತಾರೆ ಅಂದರೆ ಟೆಸ್ಟ್ ಮಾಡೋದು ಸುಲಭ ಆಗಲಿ ಅಂತ ಹೇಳಿಬಿಟ್ಟು. ಇನ್ನೊಂದು ಕ್ರಮ ಏನು, ಯದಾ ಚಿತ್ತಂ ಪ್ರಸೀದೇತ ಮನಸ್ಸು ಪ್ರಸನ್ನವಾಗಿದೆ ಅಂದರೆ ಸತ್ವಗುಣ ಡಾಮಿನೇಟ್ ಆಗಿದೆ ಅಂತ ಅರ್ಥ. ಮನಃಪ್ರಸಾದ ಸೌಮ್ಯತ್ವ ಮೌನಮಾತ್ಮ ವಿನಿಗ್ರಹ ಹಿಂದೆ ಬಂದಿದೆ. ಇಂದ್ರಿಯಾಣಾಂಚೆ ನಿರ್ವೃತ್ತಿ, ಇಂದ್ರಿಯಗಳೆಲ್ಲ ಆರಾಮ ಅನಿಸುತ್ತೆ, ಲೈಟ್ ಅನಿಸುತ್ತೆ, ಏನು ನೋಡಿದ್ರು ಪ್ರಾಬ್ಲಮ್ ಅನಿಸೋದೇ ಇಲ್ಲ. ಆಗ ಅದೇನಾಯ್ತು ಅಲ್ಲಿಗೆ, ಸತ್ವಗುಣ ಜಾಸ್ತಿ ಇದೆ. ದೇಹೇ ಅಭಯಂ, ದೇಹದೊಳಗೆ ಏನಿಲ್ಲ, ಒಂಥರ ನಿರ್ಭಯವಾದ ವಾತಾವರಣ, ಯಾರೇನು ಯೋಚನೆ ಕೂಡ ಮಾಡೋದಿಲ್ಲ, ಭಯ ನಿರ್ಭೀತವಾದ ವಾತಾವರಣ, ಅದು ಸತ್ವಗುಣ. ಮನೋ ಅಸಂಗಂ, ಮನಸ್ಸು ಯಾವುದ್ರ ಬಗ್ಗೆ ಬಯಸ್ಬೇಕು ಅನಿಸೋದಿಲ್ಲ, ಇನ್ವಾಲ್ವ್ಮೆಂಟ್ ಇರೋದಿಲ್ಲ, ಅದೇ ತದಲಂಬ ಬಹುಲೋಕ ವಿಚಿಂತನಯ, ಅದು ಸತ್ವಗುಣ. ಪ್ರವಣಂ ಕುರು ಮಾನಸ ಮೀಶ ಪದೇ ಸತ್ವಗುಣದ ಪೀಕ್. ವಿದ್ಧಿ ತತ್ಪದಂ, ಅದು ವಿದ್ಧಿ ಮತ್ಪದಂ, ಅದು ನನ್ನ ವೈಕುಂಠಕ್ಕೆ ಸಾಧನೆಯಾಗಿ ಬರತಕ್ಕಂಥ ದೊಡ್ಡ ಒಂದು ನನ್ನ ಸನ್ನಿಧಾನ ಇರತಕ್ಕಂಥದ್ದು ಸತ್ವಗುಣ, ಅದು ಹೀಗೆ ಮಾಡುತ್ತೆ. ರಜಗುಣ ಬಂದಾಗ ವಿಕುರ್ವನ್ ಕ್ರಿಯೆಯಾವಾಚ್ಚಾಧೀಹಿ ನಿವೃತ್ತಿಶ್ಚೇತಸ ಗಾತ್ರ ಅಸ್ವಾಸ್ಥ್ಯಂ ಮನೋಭ್ರಾಂತಂ ರಜ ಏತೈರ್ ನಿಶಾಮಯ. ವಿಕುರ್ವನ್ ಕ್ರಿಯೆಯ ಕರ್ಮ ಮಾಡೋಕ್ಕೆ ಶುರುವಾದ ಫಸ್ಟ್ ಅದು, ಆಮೇಲೆ ಅಧೀರ ಚ ಅಧೀರ ನಿವೃತ್ತಿಶ್ಚ ಅಧೀಹಿ ಅನಿವೃತ್ತಿಶ್ಚ ಚೇತಸ. ಮನಸ್ಸಿಗೆ ಆಗಲೇ ಆದಿವ್ಯಾಧಿ, ಮನಸ್ಸಿಗೆ ಒಂದು ಏನೋ ಒಂಥರ ನೋವು ಶುರುವಾಯಿತು, ಮನಸ್ಸಲ್ಲಿ ಏನೋ ಅನ್ನೋಯಿಂಗ್ಲಿ ಮನಸ್ಸಿಗೆ ಭಯಾದಿಗಳು ಶುರುವಾಯಿತು. ಅನಿವೃತ್ತಿಶ್ಚ ಚೇತಸ, ಮನಸ್ಸು ಕೆಟ್ಟ ಕಡೆಗೆ ವಾಪಸ್ ಬರ್ತಾ ಇಲ್ಲ, ಕೆಟ್ಟ ಯೋಚನೆ ಮಾಡ್ತಾ ಇದೆ, ಕಂಟ್ರೋಲ್ ಮಾಡೋಕ್ಕವರು ಬರ್ತಾ ಇಲ್ಲ, ರಜೋಗುಣದ ಲಕ್ಷಣ. ಗಾತ್ರಾಸು ಅಸ್ವಾಸ್ಥ್ಯಂ, ದೇಹದೊಳಗೆ ಆಗಲೇ ಒಂದು ಜಡತ್ವ ಜಾಡ್ಯ ಶುರುವಾಗುತ್ತೆ, ಅದಕ್ಕೆ ಜಡ ಜಾಡ್ಯ ಅಂತ ಕರೀತಾರಲ್ಲ ಹಾಗೆ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅಜಾಡ್ಯಂ ವಾಕ್ಪಟ ಪ್ರಪಂಚ ಹನುಮಸ್ಮರಣ. ಅಜಾಡ್ಯಂ ಜಡತ್ವ ಹೋಗಬೇಕು. ಹನುಮಂತ ದೇವರ ಉಪಾಸನೆ ಸತ್ವಗುಣ, ಅದು ವಾಯುಸ್ತುತಿ ಹೇಳ್ತಿದ್ರೆ ಸತ್ವಗುಣ ಏನಾಗುತ್ತೆ, ಡಾಮಿನೇಟ್ ಆಗುತ್ತೆ. ವಿಷ್ಣು ಸಹಸ್ರ ಡಾಮಿನೇಟ್ ಮಾಡುತ್ತೆ. ಸಿನಿಮಾ ಹೇಳಿದ ತಕ್ಷಣ ಏನಾಗುತ್ತೆ, ಅದಾಗಲೇ ದೇವತೆಗಳು ದೂರ ಹೋಗಿಬಿಡ್ತಾರೆ, ಡಿಸ್ಟರ್ಬ್ ಶುರುವಾಗ. ಅದರಲ್ಲಿ ಕೆಟ್ಟ ಕೆಟ್ಟದ್ದು ಬಂದರೆ ಇನ್ನೂ ಕೆಟ್ಟದಾಗುತ್ತೆ. ರಜ ಏತೈರ್ ನಿಶಾಮಯ ಚೇತಸ ಗಾತ್ರಾಸು ಅಸ್ವಾಸ್ಥ್ಯಂ ಸ್ವಸ್ಥ ಸ್ವಾಸ್ಥ್ಯ ಸ್ವಸ್ಥಸ್ಯ ಭಾವ ಸ್ವಾಸ್ಥ್ಯಂ ಮನಃ ಭ್ರಾಂತಂ. ಮನಸ್ಸಿಗೆ ಕಪ್ಪೆ ಚಿಪ್ಪು ಬೆಳ್ಳಿ ಕಂಡ ಕಾಣೋದು, ಹಗ್ಗ ಹಾವು ಕಂಡ ಕಾಣೋದು ಎಲ್ಲ ಶುರುವಾಗುತ್ತೆ. ಈ ರಜ ಏತೈರ್ ನಿಶಾಮಯ, ಇದರಿಂದ ರಜೋಗುಣ ಬಂದಿದೆ ಅಂತ ಅರ್ಥ ಮಾಡ್ಕೊ. ಸೀತ ಚಿತ್ತಂ ವಿಲೀಯೇತ ಚೇತಸೋ ಗ್ರಹಣೇ ಅಕ್ಷಮಂ ಮನೋ ನಷ್ಟಂ ತಮೋಗ್ಲಾನಿಹಿ ತಸ್ಮಾತ್ ತಮಸ್ತದುಪಧಾರಯ. ಸೀದಚಿತ್ತಂ, ಮನಸ್ಸಿಗೆ ನೋ ಸಂಕಟ. ವಿಲೀಯೇತ ಚೇತಸಃ ಗ್ರಹಣೆ, ಅವ ಚಿತ್ತಂ ವಿಲಿ, ಮನಸ್ಸು ಸಪ್ರೆಸ್ ಆಗೋದು. ಚೇತಸೋ ಗ್ರಹಣೆ ಅಕ್ಷ, ಮನಸ್ಸನ್ನು ಹತೋಟಿ ತಪ್ಪಿ ಹೋಗೋದು. ಮನೋ ನಷ್ಟಂ ತಮೋಗ್ಲಾನಿಹಿ, ಮನಸ್ಸು ಪೂರ್ತಿ ಎಚ್ಚರ ತಪ್ಪಿ ಹೋಗೋದು. ತಮಸ್ಸು ಕತ್ಲೆ ಬರೋದು, ಗ್ಲಾನಿಹಿ ಹಿಂಸೆ ಆಗೋದು. ಇವೆಲ್ಲ ಏನಿದು ತಮಸ್ಸಿನ ಲಕ್ಷಣ, ತಮೋಗುಣದ ಎಫೆಕ್ಟ್ ಆಗಿ ಶುರುವಾಗುತ್ತೆ. ಸೀದಚಿತ್ತಂ ವಿಲೀಯೇತ ಚೇತಸೋ ಗ್ರಹಣೆ ಅಕ್ಷಮಂ ಮನೋ ನಷ್ಟಂ ತಮೋಗ್ಲಾನಿಹಿ ತಮಸ್ತಸ್ಮತದುಪಧಾರಯ. ಯದಾ ಚಿತ್ತಂ ಪ್ರಸನ್ನಂ ಇಂದ್ರಿಯಾಣಾಂ ನಿರುತ್ತಿ ಹ್ರಾದಶ್ಚ ದೇಹೇ ಹ್ಲಾದಶ್ಚ ದೇಹೇ ಅಭಯಂ ಮನಃ ಅಸಂಗಂಚ ಭವತಿ ತದಾ ತತ್ ಮತ್ಪದಂ ಮತ್ಸ್ಥಾನಂ ಸತ್ವಂ ವಿಧಿ. ಕ್ರಿಯೆಯಾ ವಿಕುರ್ವನ್ ಭವತಿ ಚೇತಸೋ ವಿಷಯಾತ್ ಅನಿವೃತ್ತಶ್ಚ ಭವತಿ ಗಾತ್ರಾಸು ಅಸ್ವಾಸ್ಥ್ಯಂ ಅಥವಾ ಗಾತ್ರ ಅಸ್ವ ಆಗ್ಬೇಕಾದ್ರೆ ಓದ್ಬೋದು. ಗಾತ್ರ ಸ್ವಾಸ್ಥ್ಯಂ, ಗಾತ್ರ ಅಸ್ವಾಸ್ಥ್ಯ, ಗಾತ್ರ ಸ್ವಾಸ್ಥ್ಯ, ದೇಹದಲ್ಲಿ ಅಸ್ವಾಸ್ಥ್ಯ, ಸ್ವಾಸ್ಥ್ಯವಿಲ್ಲದಿರುವಿಕೆ. ಗಾತ್ರ ಅಂದರೆ ದೇಹ, ಗಾತ್ರ ಅಂದರೆ ಸೈಜ್ ಆ ಥರ ಅಲ್ಲ, ಗಾತ್ರ ಅಂದರೆ ಈ ರೀತಿ ಅರ್ಥ ಮಾಡ್ಕೋಬಾರ್ದು. ದೇಹಕ್ಕೆ ಗಾತ್ರ ಅಂತ ಕರೀತಾರೆ. ಗಾತ್ರ ಅಸ್ವಾಸ್ಥ್ಯಂ, ಗಾತ್ರದಲ್ಲಿ ಸ್ವಾಸ್ಥ್ಯವಿಲ್ಲದಿರುವಿಕೆ, ಮನಸ್ಸಿನಲ್ಲಿ ಭ್ರಾಂತಿ, ಇದಿಷ್ಟು ಕೂಡ ತಮೋಗುಣದ ಲಕ್ಷಣ. ಶರೀರ ಅವಯವಾನಾಂ ವಿಜೃಂಭಣಂ ಏತೈಹಿ ಲಿಂಗೈಹಿ ಇದಂ ರಜಃ ಇತಿ ನಿಶಾಮಯ ಪಶ್ಯ ಸೀದಚಿತ್ತಂ ವಿಲೀಯೇತ ಚೇತಸೋ ಗ್ರಹಣೇ ಕ್ಷಮಂ. ಆಯಿತು. ಏಧಮಾನೇ ಗುಣೇ ಸತ್ವೇ ತಮೋಗುಣ ಪ್ರಕಾರಂ ಸ್ಪಷ್ಟಯತಿ, ತಮೋಗುಣ ವರ್ತನ ಪ್ರಕಾರಂ ಸ್ಪಷ್ಟಯತಿ ಸೀದಿ. ಯಥಾ ಚಿತ್ತಂ ಸ್ಮರಣ ಕಾರಣಂ ಅಂತಃಕರಣಂ ಸೀದತ್ ನಶ್ಯತ್ ಅಥವಾ ವಿಲೀಯೇತ. ನೀವು ಯೋಚನೆ ಮಾಡೋಕ್ಕೆ ಹೋದರೆ ಮರು ಬರೋದು, ಮತ್ತು ವ್ಯಕ್ತಿಗಳು ಮರ್ತು ಹೋಗೋದು. ಇವೆಲ್ಲ ಏನಿವೋ, ವಯಸ್ಸಾಗ್ತಾ ಹೋದಂತೆ ಏನಾಗುತ್ತೆ, ತಮೋಗುಣ ಜಾಸ್ತಿ ಆಗುತ್ತೆ. ಚಿಕ್ಕಂದಿನಲ್ಲಿ ಇದು ಸತ್ವಗುಣ ಜಾಸ್ತಿ, ಮಕ್ಕಳು ನಡ್ಕೊಂಡು ಹೋಗಿ ಗೊತ್ತೇ ಇಲ್ಲ ಏನು ಮಾಡ್ತಾರೋ, ಅವರು ಓಡ್ತಿರ್ತಾರೆ ಯಾವಾಗಲೂ ಕೂಡ. ಸತ್ವಗುಣ ಅಷ್ಟು ಆ್ಯಕ್ಟಿವ್ ಮಾಡಿಬಿಡುತ್ತೆ. ಮತ್ತು ಏನೋ ತೊಗೊಂಬಂದ್ರೆ ಅವ್ರು ಗಾಡಿ ಬಿಟ್ಕೊಂಡು ಬೇರೆ ಹೋಗ್ತಿರ್ತಾರೆ, ಹುಡುಗರು ಸುಮ್ಮನೆ ಹೋಗೋದಿಲ್ಲ, ಬಾಯಿಲಿ ಏನೋ ಅಂತಿರ್ತಾರೆ. ಅಷ್ಟು ಆ್ಯಕ್ಟ್ ಭಾರಿ ಆ್ಯಕ್ಟಿವ್ ಆಗಿರ್ತಾರೆ. ನಿಧಾನವಾಗಿ ಏನು ಮಾಡ್ತಾರೆ, ತಾರುಣ್ಯದಲ್ಲಿ ಜಾಗಿಂಗ್ ಅವ್ರು ಹೋಗಕ್ಕೆ ಬರಲ್ಲ, ಅದಕ್ಕೆ ಪರ್ಪಸ್ ಮಾಡ್ಕೋಬೇಕು, ನ್ಯಾಚುರಲಿ ಮಾಡೋಕ್ಕೆ ಬರೋದಿಲ್ಲ. ಆದರೆ ಆಮೇಲೆ ವಯಸ್ಸಾಗಿ ಓಡಾಡಲಿಕ್ಕೆ ಬರೋ ಆ ಸ್ಥಿತಿ ಬಂದುಬಿಡ್ತಾರೆ. ಆಮೇಲೆ ಅರುಳು ಮರಳು ಮೊದಲು ಫಾಸ್ಟಾಗಿ ಅರ್ಥ ಆಗುತ್ತೆ. ಅವಾಗ ಗಂಟೆ ಬಟ್ಟೆ ಮಾಡಿಸ್ತಾರೆ, 8 ಉಪನಯನ ಮಾಡಿ 16ವರೆಗೂ ಬರೀ ಯಾತಕ್ಕೆ ಉಪನಯನ ಮಾಡ್ತಿದ್ರು ಅಂದರೆ 8 ವರ್ಷ ಬರೀ ಬಾಯ್ಪಾಠ ಮಾಡಿಸೋದು ವೇದಗಳನ್ನು. ಅವಾಗ ಮೆಮೊರಿ ಭಾರಿ ಸ್ಟ್ರಾಂಗ್ ಇರ್ತದೆ, ಆಮೇಲೆ ಅರ್ಥ ಆಗಲಿಕ್ಕೆ ಶುರು, ಮೆಚುರಿಟಿ ಇರೋದಿಲ್ಲ, ಆಗ ಥಿಂಕಿಂಗ್ ಪ್ರೋಸೆಸ್ ಕಡಿಮೆ ಇರ್ತದೆ, ಈ ಮೆಮೊರಿ ಜಾಸ್ತಿ ಇರ್ತದೆ. ಅದಕ್ಕೆ ಉಪನಯನ ಮಾಡಿ ಎಲ್ಲ ಗಂಟೆ ಪಾಠ ಮಾಡಿಸ್ಬಿಡ್ತಾರೆ, ಟೆಕ್ಸ್ಟ್ ಎಲ್ಲ ಸಿಕ್ಕಾಗಾಯಿತು, ಆಮೇಲೆ ಪಾಠ ಶುರು ಮಾಡ್ತಾರೆ. ಅವಾಗ ಏನಾಗುತ್ತೆ, ಮೆಚುರಿಟಿ ಬರೋದರಿಂದ ಅರ್ಥ ಆಗುತ್ತೆ. ಒಂದು 24ವರೆಗೆ ಆದರೆ ಎಲ್ಲ ಒಂದು ಓದೋದನ್ನೆಲ್ಲ ಮುಗಿದಾಗಲೆಕ್ಕ, ಆಮೇಲೆ ನಿಧಾನ ಪಾಠ ಹೇಳಕ್ಕೆ ಶುರು ಮಾಡ್ತಾರೆ. ವಯಸ್ಸಾದ ಏನಾಗ್ತು ಬರ್ತಾಗಲೇ ತೋಚೋದೆಲ್ಲ ಕಡಿಮೆ ಆಗಲಿಕ್ಕೆ ಬರುತ್ತೆ, ಗೊತ್ತಾಯ್ತಾ? ಪ್ರತಿಭಾನ ಶಕ್ತಿ ಕಡಿಮೆ ಆಗಿಬಿಡುತ್ತೆ, ಕಣ್ಣು ಈ ನೋಡಬೇಕಾಗತ್ತೆ, ಏನಂದ್ರಿ ಅಂತ ಕಿವಿಗೆ ಮುಂದಿಡಬೇಕು, ಅದಕ್ಕೆ ಬಿದ್ದು ಚಾಚಬೇಕು. ಅದು ಅಷ್ಟು ಡಿಸ್ಪೇಸ್, ನೋ ಡಿಫರೆನ್ಸ್. ಏನೋ ಟ್ರೈ ಮಾಡೋಕ್ಕೆ ಹೋಗ್ತಾನೆ ಪಾಪ. ಇವೆಲ್ಲ ಶುರುವಾಗಿ ಯಾಕೆ ತಮೋಗುಣ ಜಾಸ್ತಿ ಆದಂತೆ ಒಂದೊಂದು ಕವರ್ ಆಗ್ತಾ ಬರುತ್ತೆ, ಕಣ್ಣಿಗೆ ತಮೋಗುಣನೇ ಕ್ಯಾಟ್ರಾಕ್ಟ್ ಬಂದ್ಬಿಡುತ್ತೆ, ಒಂದು ಪರಿಣೆ ಬಂದ್ಬಿಡುತ್ತೆ. ಆ್ಯಕ್ಚುಲಿ ಆ ತಮೋಗುಣದ ಎಫೆಕ್ಟ್ ಚಿಕ್ಕ ವಯಸ್ಸಿಗೆ ಬರೋ ಸತ್ವಗುಣ ಅದನ್ನೆಲ್ಲ ಓಡಿಸ್ತಾ ಇರುತ್ತೆ. ಸತ್ವಗುಣನೇ ಡಾಮಿನೇಟ್ ಆಗಿಬಿಟ್ರೆ ಅದ್ಯಾವುದು ಬರದಂತೆ ಮಾಡುತ್ತೆ. ಅದಕ್ಕೆ ರುಜುಗಳಿಗೆ ವಯಸ್ಸು ಪರಿಣಾಮ ಗೊತ್ತೇ ಆಗೋದಿಲ್ಲ, ಬರದೇ ಇಲ್ಲ ಅವರಿಗೆ. ಯಾತಕ್ಕೆ ಯಾವುದು ಸತ್ವಗುಣನೇ ಡಾಮಿನೇಟ್ ಆಗೋದ್ರಿಂದ ಮೈನಸ್ ಪಾಯಿಂಟ್ ಯಾವುದು ಅವರಲ್ಲಿ ಇಲ್ಲೇ ಇಲ್ಲ. ಮುಂದೆ ತಮೋ ನಷ್ಟಂ ಭವತಿ ತವಃ ಅಜ್ಞಾನಂ ಗ್ಲಾನಿಹಿ ಗ್ಲಾನತಾಚ ಭವತಿ ತದಾ ತಮೋಗುಣ ವರ್ತನಂ ಉಪಧಾರಯ. ತಮೋಗುಣ ತನ್ನ ರೋಲ್ ಶುರು ಮಾಡಿದೆ ಅಂತ ಅರ್ಥ. ಸತ್ವ ಜಾಗರಣಂ ವಿದ್ಯಾತ್. ಇನ್ನು ಮತ್ತೆ ಸಿಂಪ್ಲಿ ಏನು ಮಾಡ್ತಾರೆ, ಇನ್ನೊಂದು ಸ್ಟೇಜ್ ಹೇಳ್ತಾರೆ. ಈಗ ಒಂದು ಸ್ಟೇಜು, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್. ಯಾತಕ್ಕೆ ಅನೇಕ ರೀತಿ ತಿಳ್ಕೊಂಡಷ್ಟು ಕೂಡ ನಾವೇನು ಮಾಡೋಕ್ಕೆ ಬರುತ್ತಾಗ ಸತ್ವಗುಣವನ್ನು ಪ್ರಾಕ್ಟೀಸ್ ಮಾಡೋಕ್ಕೆ ಅನುಕೂಲವಾಗಲಿ ಅಂಥೇಳಿ ಅದು ಇದೆಲ್ಲ ಸಿಂಪ್ಟಮ್ಸ್ ಇದ್ದಾಗ ಸಿಂಪ್ಟಮ್ಸ್ ನೋಡ್ಕೊಂಡು ಅರ್ಥ ತಿಳ್ಕೊಂಡು ಅದು ನಮ್ಗೆ ಬೇಕಾದ್ರೆ ಚೇಂಜ್ ಮಾಡ್ಕೋಬೇಕು. ಆಮೇಲೆ ಸತ್ವಾತ್ ಜಾಗರಣಂ ವಿದ್ಯಾತ್. ಎಚ್ಚರ ಆಯಿತು ಅಂದರೆ ಸತ್ವಗುಣ ಡಾಮಿನೇಟ್ ಆಗಿದೆ. ಬೆಳಿಗ್ಗೆ ಎಚ್ಚರ ಇರೋದೊಂದು ಕಾರಣ, ಸತ್ವಗುಣ ಬಂತಷ್ಟು ಎಚ್ಚರ ಆಗುತ್ತೆ, ಮಲಗ ಮನಸ್ಸು ಕೂಡ ಬರೀ ಎದ್ಬಿಡ್ತಾನೆ. ಆಗಲೇ ಸುಸ್ತಾಗಿ ಮಲಗಿದವನು ಆ್ಯಕ್ಟಿವ್ ಆಗಿ ಮೆಲಕ್ಕೆ ಇಡ್ತಾನೆ, ಸತ್ವಗುಣ ಎಬ್ಬಿಸುತ್ತೆ, ತಮೋಗುಣ ಮಲಗಿಸುತ್ತೆ. ಸತ್ವೇ ವಿವಿಧ ರಜಸ ಸ್ವಪ್ನಮಾದಿಸೇ, ರಜೋಗುಣ ಜಾಸ್ತಿ ಇದ್ದಾಗ ಕನಸು ಬಿಡುತ್ತೆ. ಪ್ರಸ್ವಾಪಂ ತಮಸಾ ಜಂತೋ, ಗೊರಿಕೆ ಹೊಡಿತಾನೆ. ಏನು ಬಂದರೆ ತಮಸ್ಸು ಅಂದರೆ ಪ್ರಸ್ವಾಪಂ, ಜೋರ ನಿದ್ದೆ ಮಾಡ್ತಾನೆ. ತುರಿಯಂ ತ್ರಿಷು ಅಸಂಗತಂ, ತುರಿಯ ಅವಸ್ಥೆ ಅಂದರೆ ಏನು, ಮೂರು ಇರೋದಿಲ್ಲ, ಎಚ್ಚರಿಕೆಗಿಂತ ದೊಡ್ಡದು ಮುಕ್ತ. ಇದು ಇಲ್ಲಿ ಬರೋದಿಲ್ಲ, ಅದು ಮೋಕ್ಷಾವಸ್ಥೆ. ಮೋಕ್ಷಾವಸ್ಥೆಯಲ್ಲಿ ತುರಿಯ ಅವಸ್ಥೆ ಅಂದರೆ ತ್ರಿಷು ಅಸಂಗತಂ, ಈ ಮೂರು ಗುಣಗಳು ಇರೋದೇ ಇಲ್ಲ, ಅದರಿಂದಾಗಿಯೇ ಗುಣಾತೀತನಾಗಿ ಬಿಡ್ತಾನೆ. ಉಪರಿ ಉಪರಿ ಗಚ್ಚಂತಿ ಸತ್ವೇನ, ಇನ್ನೊಂದು ಟೆಸ್ಟ್ ಈಗ. ಉಪರಿ ಉಪರಿ ಗಚ್ಚಂತಿ ಸತ್ವೇನ ಅಬ್ರಹ್ಮಣೋ ಜನಾಃ ತಮಸ ಅಧೋಧ ಮುಖ್ಯಾತ್ ರಜಸ ಅಂತರಚಾರಿಣ ಏಧಮಾನ ಇತಿ ಇತೋಪಿ ಅಂತರಚಾರಿಣ ಆಬ್ರಹ್ಮಣೋ ಬ್ರಹ್ಮಲೋಕ ಪರ್ಯಂತಂ. ಉಪರಿ ಉಪರಿ ಗಚ್ಚಂತಿ ಸತ್ವೇನ ಆಬ್ರಹ್ಮಣೋ ಜನಾಃ ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಃ. ಅಲ್ಲಿ ಬಂದಿದೆ, ಸತ್ವಗುಣ ಜಾಸ್ತಿ ಆದಂತೆ ಮೇಲಕ್ಕೆ ಹೋಗ್ಲಿಕ್ಕೆ ಶುರು ಆಗ್ತಾರೋ, ಮೇಲೆ 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 ಬರ್ತಾನೆ. ಎರಡು ಮೊದಲೇ ಪಾಯಿಂಟ್. ಅದಕ್ಕೆ ಚಿಕ್ಕಂದಿನಲ್ಲಿ ಜ್ಞಾನ ಯಾತಕ್ಕೆ ಜಾಸ್ತಿ ಓದ್ತಾರೆ ಅಂದರೆ ಸತ್ವಗುಣ ಡಾಮಿನೇಟ್ ಆಗಿರುತ್ತೆ, ಅದಕ್ಕೆ ಓದೆಲ್ಲ ಆಗಿ ಶುರು ಮಾಡ್ತಾರೆ. 40 ವರ್ಷ ಏನು ಓದ್ತಿ ಅಂತ ಕೇಳೋದಿಲ್ಲ, ಏನು ಮಾಡ್ತಿ ಅಂತ ಕೇಳ್ತಾರೆ. ಯಾಕೆ, ರಜೋಗುಣ ರಜೋಗುಣ ಮಾಡಿಸುತ್ತೆ, ಸತ್ವಗುಣ ಓದಿಸುತ್ತೆ, ಗೊತ್ತಾಯ್ತಾ? ಒಂದೊಂದೇ ಚೇಂಜ್ ಆಗ್ತಾ ಹೋಗುತ್ತೆ. ಅದಕ್ಕೆ ಸತ್ವಗುಣ ಜಾಸ್ತಿ ಇದ್ದಾಗ ಜ್ಞಾನ ಬರೋದ್ರಿಂದ ಆ ಬ್ರಹ್ಮಣೋ ಜನಾಹ ಅಂದರೆ ಜನೋಲೋಕ ಮಹರ್ಲೋಕ ಸತ್ಯಲೋಕ ಅಲ್ಲಿವರೆಗೂ ಹೋಗಲಿಕ್ಕೆ ಶುರು ಮಾಡ್ತಾರೆ. ಸತ್ವಗುಣದ ಸಿದ್ಧಿ ಅಂದರೆ ಮೋಕ್ಷದ ಹಾದಿ. ತಮಸ ಅಧೋಧ ಮುಖ್ಯ. ಅಧೋ ಗಚ್ಚಂತಿ ಸಾಮಸಾಹ, ತಮೋಗುಣ ಇದ್ರೆ ಏನಾಗ್ತಾನ ಅವನು? ಅಧೋ ಗಚ್ಚತಿ ಅಂದರೆ ಅರ್ಥ ಕೆಳಗಿನ ಲೋಕ ಅಂತ ಒಂದರ್ಥ, ಅಂತಸ್ತಿನ ಕೆಳಗಿಳಿತಾನೆ ಅಂತ ಇನ್ನೊಂದು ಅರ್ಥ. ಡೌನ್ಫಾಲ್ ಅವನು, ಡೌನ್ಫಾಲ್ ಶುರುವಾಗತ್ತೆ, ಇದು ರೈಸಿಂಗ್, ಅದು ಡೌನ್ಫಾಲು. ಆ ಮುಖ್ಯಾತ್ ರಜಸ ಅಂತರಚಾರಿ, ರಜೋಗುಣ ಬಂದಾಗ ಆ ಕಡೆ ಇಲ್ಲ ಈ ಕಡೆ ಇಲ್ಲ, ಈ ಕಡೆ ಇದು ಭೂತೋ ತಥೋ ಭ್ರಷ್ಟ, ಆ ಕಡೆ ಈ ಕಡೆ ಓಲಾಡ್ತಿರ್ತಾನೆ, ಸ್ಟೆಬಿಲಿಟಿ ಇರೋದಿಲ್ಲ ರಜೋಗುಣ ಬಂದಾಗ. ಸತ್ತೇ ಪ್ರಲೀನಾಶ್ವರ್ಯಾಂತಿ ನರಲೋಕಂ ರಜೋಲಯಾಹ ತಮೋಲಯಾಸ್ತು ನಿರಯ ಅಂತರಚ, ಅಂತರದಲ್ಲಿ ಇನ್ ಬಿಟ್ವೀನ್ ಓಡಾಡ್ತಾರೆ ಅಂತ ಅರ್ಥ. ಮೇಲೂ ಇಲ್ಲ ಕೆಳಗೂ ಇಲ್ಲ, ಅಂತರ ಇನ್ ಬಿಟ್ವೀನ್. ಸತ್ತೇ ಪ್ರಲೀನಾಹ ಸ್ವರ್ಯಾಂತಿ ನರಲೋಕಂ ರಜೋಲಯಾಹ ತಮೋಲಯಾಸ್ತು ನಿರಯಂ ಯಾಂತಿ ಮಾಮೇವ ನಿರ್ಗುಣಾಹ. ಸತ್ತೇ ಪ್ರಲೀನಾಹ ಸ್ವರ್ಯಾಂತಿ, ಸತ್ವಗುಣ ಜಾಸ್ತಿ ಇದ್ದಾಗ ಸತ್ರೆ ಅವರು ಸ್ವರ್ಗಲೋಕಕ್ಕೆ ಹೋಗ್ತಾರೆ, ಸತ್ವಗುಣ ಜಾಸ್ತಿ ಇದ್ದಾಗ ಸತ್ರೆ ಸ್ವರ್ಗಲೋಕ ಪ್ರಾಪ್ತಿ. ನರಲೋಕಂ ರಜೋಲಯಾಹ, ರಜೋಗುಣ ಜಾಸ್ತಿ ಇದ್ದಾಗ ಸತ್ರೆ ಮತ್ತೆ ಮನುಷ್ಯರಾಗಿ ಹುಟ್ಟಿ ಬರ್ತಾರೆ. ತಮೋಲಯಾಸ್ತು ನಿರಯಂ ಯಾಂತಿ, ತಮೋಗುಣ ಜಾಸ್ತಿ ಇದ್ದಾಗ ಸತ್ರೆ ಅವರು ನರಕಕ್ಕೆ ಹೋಗ್ತಾರೆ, ತಿರ್ಯೋಗ್ಯೋನಿಯಲ್ಲಿ ಹುಟ್ಟುತ್ತಾರೆ. ಮಾಮೇವ ನಿರ್ಗುಣಾಹ ಯಾಂತಿ, ಮೂರು ಗುಣ ದಾಟಿಬಿಟ್ಟಿದ್ರೆ ವೈಕುಂಠಕ್ಕೆ ಹೋಗ್ತಾರೆ, ಗುಣಾತೀತನಾಗ್ತಾನಲ್ಲ ವೈಕುಂಠಕ್ಕೆ ಹೋಗ್ತಾನೆ. ಮದರ್ಪಣಂ ನಿಷ್ಫಲಂ ವಾ, ಅದಕ್ಕೆ ಅಂತ್ಯಕಾಲದ ದೇವರ ಸ್ಮರಣೆ ಮಾಡೋದೇನದು ಹೈಯೆಸ್ಟ್ ಸತ್ವಗುಣ, ವೈಕುಂಠಕ್ಕೆ ಹೋಗಿಬಿಡ್ತಾನ ತಿಳಿತಾ. ಅಂತ್ಯಕಾಲದಲ್ಲಿ ಭಾಳ ವಿಶೇಷವಾದ ಅನುಸಂಧಾನ ಮುಂದೆ ಹೇಳಿದ್ದಾರೆ. ಷಣ್ಮಾಸ ಯುಕ್ತ ಉತ್ತರಾಯಣ ಅವೆಲ್ಲ ಸೇರಿಸಿದ ಹಗಲು ಶುಕ್ಲಪಕ್ಷ ಅವೆಲ್ಲ ಯಾಡಾಗತ್ತೆ, ಬಟ್ ಜ್ಞಾನ ಒಂದಿದ್ದರೆ ಯಾವುದು ಕೌಂಟ್ ಆಗಲ್ಲ. ಜ್ಞಾನನೂ ಇದ್ದು ಮಾಡಿದರೆ ಇವೆಲ್ಲ ಪ್ಲಸ್ ಪಾಯಿಂಟ್ಗಳು, 95 ಬಂದವನಿಗೆ 100 ಹೋಗೋಕ್ಕೆ ಅನುಕೂಲ ಆಗುತ್ತಲ್ಲ ಹಾಗೆ. ಬಟ್ ಅದು ಇಲ್ಲದೆ ಹೋದ್ರು ಜ್ಞಾನ ಅಂಬೋದು ಕಂಪಲ್ಸರಿ, ಉಳಿದೆಲ್ಲ ದೇ ಯಾಟ್ಟು ಅಷ್ಟೇ ಹೊರತು ಅದು ಫೈನಲ್ ಅಲ್ಲ. ನಿರ್ಗುಣರು ಅಂದರೆ ಏನು? ಗುಣಾತೀತರಾದವರು. ಎಂಥವ್ರು ಗುಣಾತೀತರು? ಮೂರನ್ನೂ ಡೀಲಿಂಗ್ ಮಾಡೋ ಶಕ್ತಿ ಇರೋದು, ಸತ್ವಗುಣನೂ ದಾಟಿಬಿಡಬೇಕು. 14 ಅಧ್ಯಾಯದ ಕೊನೆಗೆ ಬರೋದು ಅದೇ ಗುಣಾತೀತ ಸವುಚ್ಚತೆ, ಆ ಸ್ಟೇಜ್ ಬರಬೇಕು. ಮದರ್ಪ ಗುಣಾತೀತ ಅಂದ್ರೆ ನಿರ್ಗುಣ ಅಂದ್ರೆ ಬಂದೆ ಮದರ್ಪಣಂ, ಈ ನಮಗೆ ಅರ್ಥ ಆಗುತ್ತೆ. ಆಚಾರ್ಯ ನಿರ್ಗುಣ ಶಬ್ದಕ್ಕೆ ಅರ್ಥ ಏನಂತ ಹೇಳಿದ್ರೆ ದೇವರಿಗೆ ಯಾವುದೇ ಅರ್ಥ ಬಂದಿದೆ ಇಲ್ಲಿ, ಗೊತ್ತಾಯ್ತಾ? ಮೂರುಗಳ ಇದ್ದವರು ನಿರ್ಗುಣ ಅದೇ ಅರ್ಥನೇ ಬಂದವರು. ಸೊ ಭಗವದ್ಗೀತೆ ಭಾಗ ಸಂಬಂಧಪಟ್ಟ ಅರ್ಥ ಇದು, ಅವ್ರು ಅರ್ಥ ಮಾಡಿದ್ರೆ ಗುಣನೇ ಇಲ್ಲ ಅಂತ ಮಾಡಿಬಿಟ್ರು. ಇನ್ನೂ ಮಾಡ್ತಾನೆ ಇದ್ದಾರೆ, ಮಾಡ್ತಾನೆ ಇದ್ದಾರೆ ಅಷ್ಟೇ ಹೊರತು ಬದಲಾಗಲೇ ಇಲ್ಲ. ಅದೇ ಕೊಟ್ಟು ಸ್ಪಷ್ಟ ಅರ್ಥ ಇದು. ಮದರ್ಪಣಂ ನಿಷ್ಫಲಂ ವಾ ಸಾತ್ವಿಕಂ ನಿಜ ಕರ್ಮ ತತ್ ರಾಜಸಂ ಫಲ ಸಂಕಲ್ಪಂ ಹಿಂಸಾಪ್ರಾಯಾದಿ ತಾಮಸಂ. ಇನ್ನು ಪ್ರತಿಯೊಂದರಲ್ಲಿ ಹೇಗೆ ಎಷ್ಟು ಅಧ್ಯಾಯ ಚೆನ್ನಾಗಿ ಓದ್ಬಿಟ್ರೆ ಕರೆಕ್ಟಾಗಿ ಡಯಾಗ್ನೋಸ್ ಮಲಗಿ ಬರುತ್ತೆ ಯಾರ್ಯಾರು ಹಣೆ ಬಾರಿ ಎಷ್ಟು ಅಂತೇಳಿ. ಮದರ್ಪಣಂ ನಿಷ್ಫಲಂ, ಫಲಾಪೇಕ್ಷೆ ಇಲ್ಲ, ಗೊತ್ತಾಯ್ತಾ? ಅದು ಸಾತ್ವಿಕ ಗುಣ. ನಿಜ ಕರ್ಮ ತತ್ ರಾಜಸಂ ಫಲ ಸಂಕಲ್ಪಂ, ಫಲ ಬೇಕು ಅಂತ ಅನಿಸ್ತೋ ರಜೋಗುಣ ಶುರುವಾಯಿತು. ಹಿಂಸಾಪ್ರಾಯಾದಿ ತಾಮಸಂ, ಹಿಂಸೆ ಡಾಮಿನೇಟ್ ಆದರೆ ತಾಮೋಗುಣ ಜಾಸ್ತಿ ಇದೆ ಅಂತ ಅರ್ಥ. ಹಿಂದೆ ಹೇಳಿದರೆ ಸಮ್ಮರಿ ಇದು. ಕೈವಲ್ಯಂ ಸಾತ್ವಿಕಂ ಜ್ಞಾನಂ ಕರ್ಮನಿಷ್ಠಂ ತು ರಾಜಸಂ ಪ್ರಾಕೃತಂ ತಾಮಸಂ ಜ್ಞಾನಂ ಮನ್ನಿಷ್ಠಂ ನಿರ್ಗುಣಂ ಸ್ಮೃತಂ. ಕೈವಲ್ಯಂ ಸಾತ್ವಿಕಂ ಜ್ಞಾನಂ, ಮೋಕ್ಷಕ್ಕೆ ಉಪಯೋಗ ಆಗ್ತಕ್ಕಂಥ ಜ್ಞಾನ ಸಂಪಾದನೆ ಮಾಡಿದರೆ ಸತ್ವಗುಣ ಜಾಸ್ತಿ ಇದೆ ಅಂತ ಅರ್ಥ. ಆಮೇಲೆ ಕರ್ಮನಿಷ್ಠಂ ತು ರಾಜಸಂ, ಈ ಕೆಲಸ ಯಾವುದಕ್ಕೆ ಸಿಗುತ್ತೆ ಅಂತ ಶುರು ಮಾಡಿಬಿಟ್ರೆ ಅದು ರಾಜಸ ಜ್ಞಾನ. ನಾವು ಓದೋದೆಲ್ಲ ಯಾತಕ್ಕೆ ಓದ್ತೇವೀಗ? ಕೆಲಸ ಸಿಗಲಿ ಅಂತೇಳಿ. ರಜೋ ರಾಜಸ ಜ್ಞಾನ. ಪ್ರಾಕೃತಂ ತಾಮಸಂ ಜ್ಞಾನಂ, ತಾಮಸಂ ಜ್ಞಾನಂ ಅಂದ್ರೇನು? ಪ್ರಾಕೃತ, ಪ್ರಾಕೃತ ಅಂದ್ರೇನು? ಇರೋದ್ರಲ್ಲಿ ಡೌನ್ಫಾಲಿಗೆ ಕಾರಣ ಆಗೋದು, ಕೆಲಸನೂ ಸಿಗೋದಿಲ್ಲ ಮೋಕ್ಷನೂ ಸಿಗೋದಿಲ್ಲ. ಏನಾಗ್ತಾನವನು? ಇನ್ನೊಬ್ಬರಿಗೆ ಹಿಂಸೆ ಮಾಡಿ ಪ್ರಾಬ್ಲಮ್ ಆಗ್ತಾನೆ, ಅವನು ತಾಮಸ. ಮನ್ನಿಷ್ಠಂ ನಿರ್ಗುಣಂ ಸ್ಮೃತಂ, ಮೂರು ಗುಣ ದಾಟಿದವನು ಅಂದರೆ ಮನ್ನಿಷ್ಠ, ಸದಾಕಾಲ ಅಸಂಪ್ರಜ್ಞಾತ ಸಮಾಸ್ಥಿತಿಯಲ್ಲಿ ಇದ್ದುಬಿಡ್ತಾನೆ. ಮೂರು ಗುಣ ಡೀಲಿಂಗ್ ಆಗಿಬಿಡುತ್ತೆ, ಮೂರು ಗುಣ ಇಲ್ಲ, ಮನ್ನಿಷ್ಠ. ದೇವರೇ ಕೇವಲ ತಸ್ಯ ಕಾರ್ಯಂ ನವೀತ್ಯದೆ, ಅದು ಹೈಯರ್ ಸ್ಟೇಜ್ ಅಂದರೆ. ಅಪರೋಕ್ಷ ಜ್ಞಾನಿ ಬೇರೆ ಕೆಲಸ ಮಾಡ್ತಿದ್ದಾರೆ, ಸತ್ವಗುಣ ಜಾಸ್ತಿ ಇದೆ. ಅಪರೋಕ್ಷ ಜ್ಞಾನಿ ಧ್ಯಾನ ಮಾಡ್ತಿದ್ದಾನೆ, ಸತ್ವಗುಣ ಕ್ಲೈಮ್ಯಾಕ್ಸಲ್ಲಿದೆ ಅಂತ ತಿಳಿತಾ? ಯಾವುದನ್ನ ಮಾಡಕ್ಕೆ ಬರುತ್ತೆ ಅದನ್ನು ದಾಟಿಬಿಟ್ರೆ ಇದಕ್ಕೆ ಹೋಗ್ತಾರೆ, ಅಸಂಪ್ರದಾಯ ಸಮಾಜ ಸ್ಥಿತಿಯಲ್ಲಿ ಇರ್ತಾರೆ. ಆ ಡೀಲಿಂಕ್ ಆಗಿ ಎಲ್ಲ ಜ್ಞಾನ ಡೀಲಿಂಕ್ ಆಗಿಬಿಡುತ್ತೆ, ಬರೀ ಅದ್ರ ಕಾಂಟ್ಯಾಕ್ಟ್ ಅಷ್ಟೇ ಇರುತ್ತೆ. ಕೈವಲ್ಯಂ ಸಾತ್ವಿಕಂ ಜ್ಞಾನಂ ಕರ್ಮನಿಷ್ಠಂ ತುರಾಜಸಂ ಪ್ರಾಕೃತಂ ತಾಮಸಂ ಜ್ಞಾನಂ ಮನ್ನಿಷ್ಠಂ ನಿರ್ಗುಣಂ ಸ್ಮೃತಂ. ಮತ್ತೊಂದು ಟೈಪ್ ಹೇಳ್ತಾರೆ, ವನಂತು ಸಾತ್ವಿಕೋ ವಾಸ, ವನದಲ್ಲಿ ವಾಸ ಮಾಡಿದರೆ ಸಾತ್ವಿಕ, ಅದು ವನದಲ್ಲಿ ವಾಸ ಮಾಡಿದರೆ ಸಾತ್ವಿಕ. ಅದು ಋಷಿಮುನಿಗಳೆಲ್ಲ ಎಲ್ಲಿರ್ತಿದ್ರು? ವನದಲ್ಲಿ. ಯಾಕೆ? ಸಾತ್ವಿಕ ಜ್ಞಾನ. ಎರಡನೇದು ಗ್ರಾಮೋ ರಾಜಸ ಉಚ್ಚತೆ, ಗ್ರಾಮದಲ್ಲಿ ವಾಸ ಮಾಡ್ತಾ ರಾಜಸ ವಾಸ. ಆಮೇಲೆ ತಾಮಸಂ ದ್ಯೂತ ಸದನಂ, ಈ ಕ್ಲಬ್ಬಲ್ಲಿ ಇರ್ತಾನೆ ಅಂದರೆ ತಾಮಸ ವಾಸ, ದೇವಸ್ಥಾನ ಸಾತ್ವಿಕ, ಇದೆಲ್ಲ ದಾರಿಯಲ್ಲಿ ಓಡಾಡ್ತಾರೆ ರಾಜಸ. ಆಮೇಲೆ ಕ್ಲಬ್ಬಲ್ಲಿ ಇದ್ದಾನೆ ತಾಮಸ. ಅರ್ಥ ಆಯ್ತಾ? ಪಾಂಡವರು ಎಲ್ಲಿ ಹುಟ್ಟಿದ್ರು? ಬದರಿಕಾಶ್ರಮದಲ್ಲಿ ಹುಟ್ಟಿದ್ರು, ಶುದ್ಧ ಸಾತ್ವಿಕರು. ದುರ್ಯೋಧನ ಸಿಟಿ ಒಳಗೆ ಹುಟ್ಟಿದ, ಹಸ್ತಿನಾಪುರದಲ್ಲಿ. ಅದಕ್ಕೇನಾದವನು? ತಮಗೂಡ ಲಾಮಿನೇಟ್ ಆಗಿ ಆ ಯೋಗ್ಯರು ಎಲ್ಲಿ ಹುಟ್ಟಿದ್ರು ಅಫೆಕ್ಟ್ ಆಗಲ್ಲ, ಬಟ್ ಹುಟ್ಟೋದ್ರಲ್ಲಿ ಡಿಫ್ರೆನ್ಸ್ ಇದೆ, ಎಲ್ಲ ಕಾಣ್ತಾ ಹೋಗುತ್ತೆ. ಪ್ರಾಕೃತ ಸಿಟಿ ಮನುಷ್ಯ ಅಂತಾರಲ್ಲ, ಸಿಟಿ ಮನುಷ್ಯ ಆದರೆ ಆಗಲೇ ಸ್ವಲ್ಪ ಡಿಸೆಂಟಾಗಿ ಮೋಸ ಮಾಡ್ತಾನೆ ಅಂತಾರಲ್ಲ, ಪ್ರಾಕೃತ ಗೊತ್ತಾಗದೆ ಮಾಡ್ತಾನೆ ಅಂತ. ಹಳ್ಳಿಯವರು ವಾಲ್ಟರ್ ಅಂತ, ಹಳ್ಳಿಯವರೇ ವಾಲ್ಟ್ ಜನ, ವಾಲ್ಟ್ ಜನ ಅಂತ ಹೆಸರು. ಆದರೆ ವಾಲ್ಟ್ ಜನ ಮನಸ್ಸು ಹೊರಟಿರೋದಿಲ್ಲ, ಇವತ್ತು ಎಲ್ಲರೂ ಹಾಗೆ ಇರ್ತಾರೆ, ಇವತ್ತು ಡಿಫ್ರೆನ್ಸ್ ಇಲ್ಲ, ಹಿಂದೆ ಆಗಿರ್ತಿದ್ರು. ಪ್ರಾಕೃತ ಅವಲ್ಲ ಹಳ್ಳಿಗಳಿಗೆ ಡಿಫ್ರೆನ್ಸೇ ಇಲ್ಲ, ಇವತ್ತು ಟಿ ವಿಗೆ ಬಂದ ಮೇಲೆ ಡೈಲಿ ಓಡೆ ಓಟ ಮಾಡಿ ಅವರಿಗೆಲ್ಲ ಯಾವುದು ವ್ಯತ್ಯಾಸನೇ ಇರೋದಿಲ್ಲ ಈಗ. ವನಂತು ಸಾತ್ವಿಕೋವಾಸೋ ಗ್ರಾಮೋ ರಾಜಸ ಉಚ್ಯತೆ ತಾಮಸಂ ದ್ಯೂತ ಸದ ನಮ್ಮ ಮನ್ನಿಕೇತಂತೂ ನಿರ್ಗುಣ. ವೈಕುಂಠಕ್ಕೆ ಹೋಗಿಬಿಟ್ಟ ಅಂದರೆ ಅದೇನದು ಮನ್ನಿಕೇತ, ಗುಣಾತೀತವಾದದ್ದು. ಎಷ್ಟು ಸತ್ ನಿರ್ಗುಣ ಪದ ಬರುತ್ತೆ ನೋಡಿ, ನಿರ್ಗುಣ ನಿರ್ಗುಣ ನಿರ್ಗುಣ. ಸಾತ್ವಿಕ ಕಾರಕೋ ಸಂಗಿ ರಾಗಾಂಧೋ ರಾಜಸ ಸ್ಮೃತ ತಾಮಸ ಸ್ಮೃತಿ ವಿಭ್ರಷ್ಟೋ ನಿರ್ಗುಣೋ ಮದಪಾಶ್ರಯ. ಇನ್ನೂ ಮುಗಿದಿಲ್ಲ, ಇನ್ನು ತುಂಬ ಹೇಳ್ತಾರೆ, ಅದಿಷ್ಟು ಕೂಡ ನಾಳೆ ಓದ್ಬಿಟ್ರೆ ಕರೆಕ್ಟ್ ನಾವು ಇದು ಮಾಡ್ಕೊಬಿಡುತ್ತೆ. ಚಾರ್ಟ್ ಮಾಡ್ದೆ ಮಾಡ್ಕೊಂಬಿಟ್ಟು ಎವ್ರಿ ಟೈಮ್ ಚೆಕ್ ಮಾಡ್ಬೋದು ನಾವು ಯಾವುದರಲ್ಲಿ ಇದ್ದೇವೆ. ತಕ್ಷಣ ಆದಷ್ಟು ಬೇಗ ಯಾವ್ದು ಡೈವರ್ಟ್ ಆಗಿಬಿಡ್ಬೇಕು, ಸಾತ್ವಿಕ ಇದೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋ ಚಮಹಂ ತೇನ ಪ್ರಿಯತಾಂ ಕಮಲಾಲಯ. ನಾಳೆಯಿಂದ ಹೌದಾ?